ದುಃಖಾಯ ಮಾಡ್ತಕ್ಕಂಥದ್ದಲ್ಲ. ಎಚ್ಚರಿಕೆ ನಮಗೆ ಬಂದ್ರೆ ಇವತ್ತು ನಾವು ತಿಳ್ಕೊಂಡಿದ್ದೇನು ಗೊತ್ತಾ, ಏಕಾದಶಿ ಕಷ್ಟ ವರಮಹಾಲಕ್ಷ್ಮಿ ಸುಲಭ ಅಂತ ತಿಳ್ಕೊಂಡಿದ್ದೇನು. ಏಕಾದಶಿ ಕಷ್ಟ ವರಮಹಾಲಕ್ಷ್ಮಿ ಸುಲಭ, ಶಾಸ್ತ್ರ ಹೇಳ್ತದೆ ಏಕಾದಶಿ ಸುಲಭ ವರಮಹಾಲಕ್ಷ್ಮಿ ಕಷ್ಟ ಅಂತ ಹೇಳುತ್ತೆ. ಯಾತಕ್ಕೆ ಅಲ್ರಿ ಉಪವಾಸ ಅದು ಕಷ್ಟ ಅಲ್ವೇ ಅಂತ ಕೇಳಿದ್ರೆ, ಉಪವಾಸ ಸುಲಭ ರೀ, ಏನು ಖರ್ಚೇ ಇಲ್ಲ ಅದಕ್ಕೆ, ಯೋಚನೆ ಇಲ್ಲವಲ್ಲ, ಯಾರು ಕರೆಯಾಗಿಲ್ಲ, ಬ್ರಾಹ್ಮಣರು ಏನು ಕರಿಯಾಗಿ ಹೆಸರೇ ಇಲ್ಲ ಅದಕ್ಕೆ, ಏನೇ ಜೀರೋ. ಒಂದು ಮಂತ್ರಾಕ್ಷತೆ ಕೂಡ ಇಲ್ಲ ಏಕಾದಶಿ, ಅದೇಕ್ರಿ ಗೊತ್ತಿಲ್ಲ, ಮಂತ್ರಾಕ್ಷತೆ ಕೂಡ ಇಲ್ಲ. ಅಂದಮೇಲೆ ಇನ್ವೆಸ್ಟ್ಮೆಂಟ್ ಜೀರೋ, ಹೊಸ ಲಾಟ್ರಿ ಟಿಕೆಟ್ಗಿಂತ ಒಳ್ಳೇದು. ಟಿಕೆಟ್ ಕೂಡ ತಗೊಂಡು ಎಸ್ಟಿಟ್ಟು ಕೂಡ ಎಸ್ಟಿ ಕೂಡ ಇಲ್ಲ. ಅಷ್ಟು ಸುಲಭವಾದ ಏಕಾದಶಿ ಉಪ ಪುರೋಹಿತರು ಬೇಕಾದಕ್ಕೆ, ವರಮಹಾಲಕ್ಷ್ಮಿಗೆ ಏಕಾದಶಿ ಪುರೋಹಿತರು ಬೇಕಾಗಿಲ್ಲ. ಅದಕ್ಕೆ ಪುರೋಹಿತರು ಸಿಟ್ಟು ಅದು ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ನಮ್ಮನ್ನು ಬಿಟ್ಟು ಮಾಡ್ತೇನೆ, ನೀವು ಏಕಾದಶಿ ಮಾಡಬೇಡಿ, ವರಮಹಾಲಕ್ಷ್ಮಿ ಮಾಡಬೇಡಿ ಅಂತ ಹೇಳ್ತಾರೆ. ಪುರೋಹಿತರೇ ಬೇಕಿಲ್ಲ, ಮಂತ್ರ ಏನೇನೂ ಇಲ್ಲ. ಮತ್ತೆ ಸುಖ ರೋಗಿಗಳು ಮಾಡಬಹುದು, ವರಮಹಾಲಕ್ಷ್ಮಿ ರೋಗಿಗಳು ಮಾಡಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ. ಬೆಡ್ ರಿಡನ್ ವರಮಹಾಲಕ್ಷ್ಮಿ ಮಾಡಕ್ಕೆ ಬರೋದಿಲ್ಲ, ಏಕಾದಶಿ ಮಾಡಕ್ಕೆ ಬರ್ತದೆ. ಇದು ಅಷ್ಟೇ, ಏಕಾದಶಿ ಪ್ರತಿಯೊಬ್ಬ ಜಾತಿಯವರು ಮಾಡಬಹುದು, ಎಂಥ ವಯಸ್ಸಿನವನು ಮಾಡಬಹುದು, ಎಂಥ ರೋಗಿಯೂ ಮಾಡಬಹುದು, ಯಾವ ಹಂತದಲ್ಲೂ ಮಾಡಬಹುದು. ಸ್ನಾನನೇ ಮಾಡಿಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ, ಏಕಾದಶಿ ಉಪವಾಸ ಮಾಡಬಹುದು. ಲಕ್ಷ್ಮಿ ಉಪವಾಸ ಮಾಡಕ್ಕೆ ಬರೋದಿಲ್ಲ ಆಗೆಲ್ಲ ಕೂಡ. ಆದ್ರಿಂದಾನೆ ಏಕಾದಶಿ ಉಪವಾಸ ಭಾರಿ ಶ್ರೇಷ್ಠ. ಆದ್ರೆ ವರಮಹಾಲಕ್ಷ್ಮಿ ಪೂಜೆ ತುಂಬಾ ಶ್ರೇಷ್ಠ, ಭಾರಿ ಶ್ರೇಷ್ಠನೇ. ಆದ್ರೆ ಎಷ್ಟು ಕಷ್ಟ ಗೊತ್ತಾ ಅಂತ ಹೇಳಿದ್ದಾರೆ, ಎಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು, ಎಷ್ಟು ನೀತಿಗಳು ಉಂಟು. ಇವತ್ತು ಸರಿಯಾಗಿ ಮಾಡೋದಿಲ್ಲ ಆದ್ರೆ ಜನ ಗೊತ್ತಿಲ್ಲ ಅಷ್ಟೇನೆ, ಊಟದೊತ್ತಿಗೆ ಹೋಗ್ತಾರೆ, ಉಚಿಕೊಂಡು ಹೊರಟು ಬಿಡ್ತಾರೆ ಹೊರತು ತಂಟೆನೇ ಇರೋದಿಲ್ಲ. ಎಷ್ಟೋ ಉತ್ಸವಗಳು ಅಂದ್ರೆ ಊಟ ಅಷ್ಟೇ, ಇನ್ನೇನು ಇರೋದಿಲ್ಲ ಅದರೊಳಗೆ. ಅವತ್ತಿ ಬಂದ್ರೆ ಸಾಕು, ಅವ್ರು ಕೆಡೆ ಬಿಡ್ತಾರೆ, ಹೊತ್ತ ಬೇರೆ ಕೆಲಸ ಇದೆ, ಊಟದೊತ್ತಿ ಬಂದ್ರೆ ಹಾಕದಲ್ಲ ಅಂತ, ಅಟ್ಟೊತ್ತಿ ಬನ್ನಿ ಸಾಕು ಅಂತಾರೆ, ಊದೋಯ್ತು, ಬೇರೆದೆಲ್ಲ ಡ್ರಾಪ್ ಅದೊಂದೇ ಉಳ್ಕೊಂಡಿರೋದು. ತುಂಬಾ ತಪ್ಪದು. ಒಂದು ವಿಷ್ಣುವಿನ ಆರಾಧನೆ ಹಾಗಲ್ಲ, ಲಕ್ಷ್ಮೀ ಉಪಾಸನೆ ಅಂತ ಹೇಳಿದರೆ ಪ್ರತಿ ಹೆಚ್ಚಿನ ಉಪವಾಸ ಜಾಗರೂಕರಾಗಿರಬೇಕು. ಸ್ವಲ್ಪ ಅಪಚಾರವಾದರೂ ಕೂಡ, ಸ್ವಲ್ಪ ಅಪಚಾರವಾದರೂ ಕೂಡ ಅವರು ಮೋಕ್ಷವನ್ನು ಕೊಡೋ ತಡ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಮತ್ತೆ ಮೋಕ್ಷವನ್ನೇ ಕೊಡೋದಿಲ್ಲ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತೇನೋ, ಶಪೇದ್ ಉಪಾಸಿತ ಉಪಾಸಿತ ಶಪೇ ದೇಶ. ತಪ್ಪಾಗಿ ಉಪಾಸನೆ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಶಾಪವನ್ನೇ ಕೊಡುತ್ತಾರೆ. ಇದು ಆಚಾರ ಕೊಟ್ಟ ಎಚ್ಚರಿಕೆ, ಭಗವಂತನೇ ಕೊಟ್ಟ ಎಚ್ಚರಿಕೆ. ಅವ್ಯಕ್ತ ಈ ಗತಿ, ದುಃಖ ಬಿಟ್ಟು ಶಾಪ ಕೊಡೋದಿಲ್ಲ, ಲಕ್ಷ್ಮೀ ದೇವಿ ಶಾಪ ಕೊಡ್ತಾರೆ. ಆದ್ದರಿಂದ ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ತೇವೆ ಅನ್ನೋ ವಿಚಾರದಲ್ಲಿ ಇರೋ ಅಪಾಯ ಭಾರಿ ಭಾರಿ ಜಾಸ್ತಿ ಆದದ್ದು. ಇನ್ನೂ ಯೋಚನೆ ಮಾಡಬೇಕು. ಪರಮಾಲಕ್ಷ್ಮೀಜಿ ಮಾಡ್ತಕ್ಕಂಥವರು ಸಾಕಷ್ಟು ಪುಣ್ಯ ಪಡ್ಕೋತಾರೆ, ಎಲ್ಲ ಕರೆಕ್ಟೇನೆ. ಆದರೆ ಆದರೆ ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಗೊತ್ತೇನು, ಏಕಾದಶಿ ಮಾಡಿರ್ಬೇಕು ಅವ್ರು, ಎಲ್ಲರೂ ಇನ್ವ್ಯಾಲಿಡ್, ಎಲ್ಲ ಇನ್ವ್ಯಾಲಿಡ್. ಏಕಾದಶಿ ಉಪವಾಸ ಮಾಡದೇ ವರಮಹಾಲಕ್ಷ್ಮಿ ಉಪವಾಸ ಪೂಜೆ ಮಾಡ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ಫೇಲೆ. ಐದು ಆರು ಮಾಸ ಬರುತ್ತೆ ಹೊರತು 35 ದಾಟೋದಿಲ್ಲ, ಅದರ ಮೇಲೆ ಪೂರ್ಣ ಪುಣ್ಯ ಬರೋ ಸಂಭವನೇ ಇಲ್ಲ. ಏಕಾದಶಿ ಉಪವಾಸ ಮಾಡೋ ವರಲಕ್ಷ್ಮಿ ಮಾಡಿರ್ಬೇಕು ಅಂತ ನಿಯಮ ಇಲ್ಲ. ಏಕಾದಶಿ ಉಪವಾಸ ಮಾಡೋರಿದ್ದಾರೆ, ವರಲಕ್ಷ್ಮಿ ಮಾಡಿದರೆ ಮಾತ್ರ ಏಕಾದಶಿ ಮಾಡಿ ಅಂತಿಲ್ಲ. ಪ್ರತಿ ಏಕಾದಶಿ ಮಾಡಬೇಕು. ಮತ್ತೆ ಒಂದು ಹಿಂದಿನ ಏಕಾದಶಿ ಮಾಡಿದ್ರೆ ಅಲ್ಲೂ ಬಾಡಿ ಬುದ್ಧಿ ಅಂತಿರ್ತಾರೆ, ಹಬ್ಬದಿಂದ ಏಕಾದಶಿ ಮಾಡಿಬಿಟ್ರೆ ಸಾಕಲ್ಲ ಅಂತ ಕೇಳಿದ್ರೆ ಅದಲ್ಲ. ಎಲ್ಲ ಏಕಾದಶಿ ಉಪವಾಸರು ತಪ್ಪದೇ ಮಾಡಿರಬೇಕು, ಕೃಷ್ಣಾಷ್ಟಮಿ ವ್ರತವನ್ನು ತಪ್ಪದೇ ಮಾಡಿರಬೇಕು. ಅಂಥವರೇನ ವರಮಹಾಲಕ್ಷ್ಮಿ ಮಾಡಿದರೆ ಅವರ ಅನುಗ್ರಹ ಮಾಡ್ತಾರೆ ಹೊರತು, ಇಲ್ಲದೆ ಹೋದರೆ ಅವರ ಅನುಗ್ರಹ ಮಾಡೋದಿಲ್ಲ ಅಲ್ಲ, ಶಾಪವನ್ನೇ ಕೊಡ್ತಾರೆ. ಈ ನಮಗೆ ಎಷ್ಟು ಡೇಂಜರ್ ಇದೆ ಅಂತ ಅರ್ಥ ಆಗ್ತದೆ. ವಿಷ್ಣು ಉಪಾಸನೆ ನಿರ್ಬಂಧವೇ ಇಲ್ಲ, ಆರಾಮವಾಗಿರಬಹುದು. ಅದಕ್ಕೆ ಇವತ್ತು ಗಜರಾಜನ ಕಥೆ, ಗಜಾಮಿಳನ ಕಥೆ, ಎಷ್ಟು ಜನಗಳಿದ್ದಾರಂತ ಮಾಧವ ಬ್ರಾಹ್ಮಣರ ಕಥೆ ವೆಂಕಟೇಶ ಕಲ್ಯಾಣದೊಳಗೆ, ಅವರೆಲ್ಲರ ಕಥೆ ಎಂಥದ್ದು. ಇಲ್ಲದ ತಪ್ಪುದಾರಿ ಹಿಡಿದವರು ಅವರು ಪಶ್ಚಾತ್ತಾಪ ಪಟ್ಟ ತಕ್ಷಣ ಕ್ಷಮಿಸಿಬಿಡ್ತಾರೆ. ಕೈಕೇ ಎಷ್ಟು ಪಾಪ ಮಾಡಿದ್ದಾರೆ ಲೆಕ್ಕ ಹಾಕಿ, ರಾಮದೇವರನ್ನೇ ಕಾಡಿ ಕಳಿಸೋ ಯೋಚನೆ ಮಾಡಿಲ್ಲಲ್ಲ, ಎಂಥ ಪಾಪ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೊನೆಗೆ ರಾಮದೇವರು ಏನ್ ಮಾಡ್ತಾರೆ, ಕೈಕೇಯನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟಿರುತ್ತೆ ಬ್ರಹ್ಮದೇವರು ಹೇಳ್ತಾರೆ. ಅವ್ರ ಕೈಕೇಯಿಗೆ ಅಧೋಗತಿ ಕೊಡಲಿಲ್ಲ, ಅವಳಿಗೆ ನರಕಾದಿಗಳು ಅನರ್ಥ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವಳು ಭರತನ ತಾಯಿಯವಳು, ಭರತ ಮಾಡಿದ ತ್ಯಾಗವನ್ನು ಗಮನಿಸಿಬಿಟ್ಟು, ಭರತ ನಿನ್ನ ಭಕ್ತನಲ್ಲ, ನಿನ್ನ ಭಕ್ತನ ತಾಯಿ ಅನ್ನೋದಕ್ಕೆ ಅವಳಿಗೆ ಮೋಕ್ಷ ಕೊಟ್ಟೆ ಏರ್ಪಾಟು ಮಾಡಿಬಿಟ್ಟಿದ್ದೇವೆ ಅಂತ ಹೇಳುತ್ತಾರೆ. ಈ ರೀತಿ ಲಕ್ಷ್ಮೀದೇವಿ ಮಾಡೋದಿಲ್ಲ, ನಾರಾಯಣ ಕ್ಷಮಿಸ್ತಾನಾದ್ರಿಂದಾಗಿನೇ ನಾರಾಯಣನ ಧ್ಯಾನ ವಿಶೇಷವಾದಂತಹ ಪುಣ್ಯಕ್ಕೆ ಸಾಧನ, ಸುಗಮವಾದ ಮಾರ್ಗ ಇದು. ನಾರಾಯಣನ ಧ್ಯಾನ ಸುಗಮವಾದ ದಾರಿ, ಮಹಾಲಕ್ಷ್ಮಿಯ ಧ್ಯಾನ ದುರ್ಗಮವಾದ ದಾರಿ. ಆದ್ದರಿಂದ ಹುಷಾರಾಗಿರಿ. ನಮಗೆ ಯಶೋಧರ ಹೇಳ್ತಾರೆ, ಈ ರೂಟಲ್ಲಿ ಹೋಗಿ ಎರಡೂ ಅಲ್ಲಿಗೆ ಹೋಗುತ್ತೆ, ಇದು ಹೈವೇ, ಇದು ಅಲ್ಲಿ ಸ್ವಲ್ಪ ಹೋದ್ರೆ ಕಳ್ಳಕಾಕರು ಇರೋ ಚಾನ್ಸಸ್ ಇದೆ, ಅದು ಮಡ್ ರೋಡ್ ಅಂದ್ರೆ ಕತೆ ಮುಗಿದೋಯ್ತು. ಅಲ್ಲಿ ಪಂಚರ್ ಆದ್ರೆ ಮತ್ತೇನು ಬರಲಿ, ನೀರು ಪೆಟ್ರೋಲ್ ಬಂಕು ಇಲ್ಲ, ಗ್ಯಾರೇಜ್ ಯಾವುದೂ ಇಲ್ಲ, ರಿಪೇರಿ ಮಾಡೋ ಪ್ರಸಂಗವೇ ಬರೋದಿಲ್ಲ ಅಂತ ಹೇಳಿದ್ರೆ ಹುಷಾರಾಗಿಬಿಡ್ತಾರೆ. ಅದು ಯಾವಾಗ 10 ಕಿಲೋಮೀಟರ್ ಉಳಿಯುತ್ತೆ ಅಂತ ಹೇಳಿದ್ರು ಕೂಡ, ಇಲ್ಲೋದ್ರೆ 10 ಕಿಲೋಮೀಟರ್ ಉಳಿಯುತ್ತೆ, ಎಲ್ಲೋದ್ರೆ 10 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಬಟ್ ಇದು ಸೇಫರ್ ಅಂತ ಹೇಳಿದ್ರೆ ಇದೇ ದಾರಿನೇ ಹುಡುಕ್ಬಿಡ, ಒಳ್ಳೆ ದಾರಿಗೆ ಹೋಗ್ತಾನು. ತಮಾಷೆ ಏನು ಗೊತ್ತೇನು, ಇಷ್ಟೆಲ್ಲ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಉಪಾಸನೆಯಿಂದ 10 ಕಿಲೋಮೀಟರ್ ಉಳಿಯೋದಿಲ್ಲ ಅಲ್ಲ, 20 ಕಿಲೋಮೀಟರ್ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಬಿಟ್ಟು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅಲ್ಲ, ಈಗ ಅಲ್ಲಿ ಹೋಗ್ಬೇಕು ಫಸ್ಟ್, ಇಷ್ಟೆಲ್ಲ ಮಾಡಿ ಅಲ್ಲಿ ಹೋಗ್ಲೇಬೇಕು, ನೀವು ಬೇರೆ ದಾರಿ ಇಲ್ಲ. ಆದ್ದರಿಂದ ವಿಷ್ಣು ಉಪಾಸನೆ ಮಾಡ್ತಕ್ಕಂಥವರೇ ಶ್ರೇಷ್ಠ ಹೊರತು, ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷ ಹೋಗ್ತಕ್ಕಂಥ ದಾರಿ ಖಚಿತವಾದ ದಾರಿ ಆದರೂ ಕೂಡ ಅದು ಸುರಕ್ಷಿತವಾದ ದಾರಿ ಮಾತ್ರ ಅಲ್ವೇ ಅಲ್ಲ. ಇಲ್ಲ ಮೋಕ್ಷಕ್ಕೆ ಬೇಕಾದ್ರೂ ಹೋಗ್ಬಹುದು, ಇಲ್ಲ ನರಕ ಅಂದಂತ ಸಮಸ್ಯೆ ಬೇಕಾದ್ರೆ ಹೋಗ್ಬೋದು. ಇಂಥದ್ದು ಅಪಾಯ ಇದೆ ಎನ್ನುವ ತತ್ವವನ್ನ ಅಲ್ಲಿ ಸಾರ್ತಾ ಇದ್ದ ಆಚಾರ್ಯ ತುಂಬಾ ಅದಕ್ಕೆ ಭಾಷ್ಯ ಬರೆದು ವಿವರಣೆ ಕೊಡ್ತಾ ಹೋಗ್ತಾ. ವಿಷ್ಣು ತಾನು ತನ್ನ ಭಕ್ತರನ್ನ ಕ್ಷಮಿಸ್ತಾರೆ, ಕ್ಷಮಿಸಿದ ಮಂತ್ರ ನಿಮಗೆ ಹಿಡ್ಕೊಟ್ಬಿಟ್ಟಿದ್ದಾರೆ ಕೂಡ. ದಿವಸ ಹೇಳೋ ಮಂತ್ರ ಅದು, ಪಾಪೋಹಂ ಪಾಪ ಕರ್ಮ ಅಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಅಂತ ತ್ರನಾಗತ ವತ್ಸಲ ಅಂತೇಳಿ ಹೇಳ್ತಾನೆ ಹೋಗ್ತೆ. ಲಕ್ಷ್ಮಿಗೆ ಆ ರೀತಿ ಹೇಳಾಗಿಲ್ಲ, ಆ ಅಪ್ಲಿಕೇಶನ್ ರಿಸೀವ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಸರಿ ಮಾಡಿದ್ರೆ ಮಾತ್ರ ಮಹಾಲಕ್ಷ್ಮಿಗೆ ವಿಶೇಷವಾದಂತಹ ಸ್ತೋತ್ರದ ರೀತಿ ಬೇರೆ, ವಿಷ್ಣು ಸ್ತೋತ್ರ ರೀತಿ ಬೇರೆ. ಅದರ ಜೊತೆಗೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಸಮಸ್ತ ಪುರುಷೋತ್ತಮ ಎಲ್ಲ ಹೇಳ್ತಾ ಹೋಗ್ತಾ. ಹೀಗೆ ಮಹಾಲಕ್ಷ್ಮಿ ಉಪಾಸನೆಯಲ್ಲಿ ಯಾವುದೇ ವಿಧವಾದಂತಹ ವಿನಾಯಿತಿಯ ಹೆಸರು ಕೂಡ ಇಲ್ಲ, ವಿಷ್ಣುವಿನ ಉಪಾಸನೆಯಲ್ಲಿ ವಿನಾಯಿತಿಗೆ ಬೇಕಾದಷ್ಟು ಅವಕಾಶ ಇದೆ. ಆದ್ದರಿಂದ ಈ ದಾರಿಯನ್ನು ಹಿಡೀರಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಮತ್ತೆ ಹೇಳ್ತಾರೆ, ಲಕ್ಷ್ಮಿ ಉಪಾಸನೆ ಮಾಡಬೇಕಾದ್ರೆ ನೀವು ಯಾವ ಕಾಲಕ್ಕೂ ಕೂಡ ನಾರಾಯಣನ ಬಿಟ್ಟು ಮಾಡಾಗಿಲ್ಲ, ಅದೊಂದು ವಿಶೇಷ. ವಿಷ್ಣುವಿನ ಉಪಾಸನೆ ಮಾಡ್ತೀರಿ ಅಥವಾ ಲಕ್ಷ್ಮಿನ ಬಿಟ್ರಿ ಪರವಾಗಿಲ್ಲ, ಯೋಚನೆ ಇಲ್ಲ. ಆದರೆ ನಾರಾಯಣ ಲಕ್ಷ್ಮಿ ಉಪಾಸನೆ ಮಾಡಬೇಕಾದ್ರೆ ನಾರಾಯಣ ಉಪಾಸನೆ ಬಿಟ್ಟು ಬಿಟ್ರೆ ಮಾತ್ರ ಅದು ಭಾರಿ ಅಪಾಯಕ್ಕೆ ಕಾರಣವಾಗುತ್ತೆ ಅಂತ ಹೇಳುತ್ತಾರೆ. ತುಂಬಾ ಅಪಾಯಕ್ಕೆ ಕಾರಣವಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾ ದಾರಿಯನ್ನು. ಆಚಾರ್ಯರು ಬರೀತಾರೆ, ವಿಷ್ಣುನ ಸಹಿತ ಖ್ಯಾತ ತಾಯಿ ತುಷ್ಟಿಂ ಪರಾಮ್ರತಿ. ವಿಷ್ಣು ಸಮೇತಳಾಗಿ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿದಾಗ ಆಕೆ ಭಾರಿ ಸಂತೋಷ ಹೊಂದುತ್ತಾಳೆ. ಸೈಕಾಲಜಿ ನೋಡಿಬೇಕಾದ್ರೆ ಯಾರ ಮನೆಗೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಇರ್ತಾರೆ, ನಮ್ಮ ಮನೆಯಲ್ಲಿ ಬರಬೇಕು ಅಂತಾರೆ, ಸಂತೋಷ ಅಂತ ಹೇಳ್ತಾರೆ. ಬಂದು ಬಂತ ಬಂದ ಮುಗಿದೋಯ್ತು. ಆತ ಹೆಂಡತಿ ಕರೀತಾರೆ, ಅಮ್ಮ ನಿಮ್ಮ ಮನೆಗೆ ಬರಬೇಕು, ಬರ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಯಜಮಾನ ಕರ್ಕೊಂಡು ಬರಬಾರ್ದು, ನೀವೊಬ್ಬರೇ ಬರಬೇಕು. ಪೊಲೀಸ್ ಹ್ಯಾಂಡ್ ಓವರ್ ಬರ್ತಾರೆ ಇಮಿಡಿಯೇಟ್ಲಿ, ಇದ್ಯಾರ ಕಳ್ಳ ಇರಬೇಕಾಗಿದೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ಗಂಡಸಿನ ಒಬ್ಬನೇ ಕರಿಬಹುದು, ಹೆಂಗಸಿನ ಒಬ್ಬನ ಕರಲಿಕ್ಕೆ ಬರೋದಿಲ್ಲ. ಈ ಸಿಂಪಲ್ ಲಾಜಿಕ್ ಇದು. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ನಾರಾಯಣನ ಧ್ಯಾನದೊಳಗೆ ಲಕ್ಷ್ಮೀ ಧ್ಯಾನ ತಪ್ಪಿದ್ರೆ ಪರವಾಗಿಲ್ಲ, ಲಕ್ಷ್ಮೀ ಧ್ಯಾನ ನಾರಾಯಣ ಧ್ಯಾನ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ವಿಷ್ಣುನ ಸಹಿತ ಧ್ಯಾತ ಸಾಯಿ ತುಷ್ಟಿಂ ಪರಾಮ್ರಜೆ. ಅದಕ್ಕೆ ಶಾಸ್ತ್ರೀಯ ಪದ್ಧತಿ ಏನು ಗೊತ್ತೇನು? ಲಕ್ಷ್ಮೀ ಪೂಜೆ ಮಾಡಿ, ಬರಮಾಲಕ್ಷ್ಮಿ ಪೂಜೆ ಮಾಡಿ ಮಾಡಿ ಸಾಲಿಗ್ರಾಮ ಇಷ್ಟೇ ಮಾಡಬೇಕು. ತುಳಸಿಗೆ ಮಾಡಬೇಕಾದ್ರೆ ಸಾಲಿಗ್ರಾಮ ಇಟ್ಟು ನಮಸ್ಕಾರ ಮಾಡಬೇಕು. ಈ ಪ್ರತ್ಯೇಕ ಮಾಡಿದರೆ ಅದು ಅನಾಹುತಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳುತ್ತೆ. ಪ್ರತ್ಯೇಕ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಲಿಗ್ರಾಮ ಇಟ್ಟೇ ಪೂಜೆ ಮಾಡಬೇಕಾದ ನಿಯಮ ಉಂಟು. ನಾವು ಇಟ್ಟು ಮಾಡೋದಿಲ್ಲ ಅಂತ ಯಾರು ಅನ್ಕೊಂಡ್ರೆ ನೀವು ಪೂಜೆ ಬಂದ ಇನ್ವೈಟೆಡ್ ಆಗಿ ಯೋಚನೆ ಮಾಡಬೇಡಿ ಅಂತ ಅರ್ಥ. ಇವರಿಗೆ ಮಾಡಿದ್ದೇವೆ ಅಂದ್ರೆ ಅದನ್ನು ಹಾಳಾಗೋಗಿದೆ ಅಂತ ಅರ್ಥ. ವಿಷ್ಣು ಹೇಗೆ ಆಫೀಸಿಯಲ್ ಸೀಲ್ ಬೇಕಲ್ಲ, ಆ ತರ ವಿಷ್ಣುವಿನ ಪತ್ತಿ ಅಂತ ಕರೆದ್ರೆ ಮಾತ್ರ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲಿ ಜಾಯಿನ್ ಮಾಡಿದ್ರು ದಾತರಾಯ. ಇಷ್ಟೆಲ್ಲ ಮಾಡಿ ನೀನು ವಿಷ್ಣು ಪತ್ನಿ ಅಂತ ಅನುಸಂಧಾನ ಮಾಡದೆ ಹೋದ್ರೆ ಮಹಾಲಕ್ಷ್ಮಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಷ್ಣುವನ್ನ ನೇರವಾಗಿ ಬಾರೋಮನೆಗೆ ಗೋವಿಂದ ಅಂತ ಕರಿಬಹುದು, ಏನೂ ತಪ್ಪಿಲ್ಲ. ಆದ್ರೆ ಲಕ್ಷ್ಮಿನ ಕರೆಯಾಗಿಲ್ಲ, ಅದರಿಂದಾಗಿನೇ ಲಕ್ಷ್ಮಿ ಉಪಾಸನೆಯಲ್ಲಿ ಅಪಾಯ ಹೆಚ್ಚಿದೆ ಎನ್ನುವ ಮಾತನ್ನು ಕೊಡ್ತಾರೆ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಬೇಕು ನಾವು. ವಿಷ್ಣುವಿನ ಸಮೇತ ಆರಾಧನೆ ಮಾಡಿದಾಗ ತುಂಬಾ ಅನುಗ್ರಹ ಮಾಡುತ್ತಾರೆ, ಆದರೆ ವಿಷ್ಣುವಿನ ಉಪಾಸನೆ ಬಿಟ್ಟು ಮಾಡಿದರೆ ಉಪಾಸಿತ ಚಪೇ ದೇಶ.